ಇದು ನಮ್ಮ ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ನಿಲಯ, ಇಂಡಿಯಾ ಮಹಾರಾಷ್ಟ್ರ ಪುಣೆ.
ನಮಸ್ಕಾರ ಪ್ರಿಯ ಕೇಳುಗರೆ, ನಿಮ್ಮೆಲ್ಲರನ್ನು ಅಂತಾರಾಷ್ಟ್ರೀಯ ಕನ್ನಡ ರೇಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತಿಸುವವನಾಗಿದ್ದೇನೆ.
ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಮನಸ್ಸನ್ನು ಶಾಂತಗೊಳಿಸುವ ಸ್ಫೂರ್ತಿದಾಯಕ ಸಂಗೀತ, ಹಾಡುಗಳು, ನಂತರ ದೇವರ ವಾಕ್ಯವನ್ನು ಬೋಧಕರಾದ ಶಿವಕುಮಾರ್ ರವರು ನೀಡುವವರಾಗಿದ್ದಾರೆ. ನಾನು ನಿಮ್ಮ ಸಹೋದರಿ ವಿಜಯವಾಣಿ.
ನಾನು ನಿಮ್ಮ ಬೋಧಕ ಪ್ರಸನ್ನ ಕುಮಾರ್. ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ವಾಯ್ಸ್ ಆಫ್ ಹೋಪ್. ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ಸಂಖ್ಯೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು.
ನಮ್ಮ ಇಮೇಲ್ ವಿಳಾಸ adventistmediacenter@gmail.com.
ನೀವು ನಮ್ಮ ಕಾರ್ಯಕ್ರಮಗಳನ್ನು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪ್ರೋಗ್ರಾಂ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಕೇಳಬಹುದು.
ದೇವರ ವಾಕ್ಯ ಕೇಳುವ ಮೊದಲು ಒಂದು ಹಾಡನ್ನು ಕೇಳೋಣ.
ಈಗ ದೇವರ ವಾಕ್ಯವನ್ನು ಕೇಳುವ ಸಮಯ.
ಸುವಾರ್ತೆಯ ಕೊಂಡಿಗಳು. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಸುವಾರ್ತೆಯ ಕೊಂಡಿಗಳು, ಈ ಏನು ಸುವಾರ್ತೆಯ ಕೊಂಡಿಗಳು ಎಂಬುವಂತಹ ಪ್ರಶ್ನೆ ನಿಮ್ಮಲ್ಲಿ ಮೂಡಬಹುದು. ಯಾಕೆಂದರೆ ಇವತ್ತು ಅನೇಕ ಜನರು ಸುವಾರ್ತೆಯ ಮುಖ್ಯ ವಿಚಾರಗಳಾದಂತಹ ಕೃಪೆ, ನಂಬಿಕೆ, ಆಜ್ಞೆ, ವಿಧೇಯತ್ವ, ಈ ಎಲ್ಲ ಕಾರ್ಯಗಳ ಬಗ್ಗೆ ನಾವು ಸತ್ಯವೇದದಲ್ಲಿ ನೋಡ್ತಕ್ಕಂಥವರಾಗಿದ್ದೇವೆ. ಅನೇಕರು ಹೇಳುವಂಥವರಾಗಿದ್ದಾರೆ ನಾವು ಕೃಪೆಯ ಮೂಲಕ ರಕ್ಷಣೆಯನ್ನು ಹೊಂದಕ್ಕಂಥವರಾಗಿದ್ದೇವೆ ಎಂಬುದಾಗಿ. ಇನ್ನು ಕೆಲವರು ಹೇಳ್ತಕ್ಕಂಥವರಾಗಿದ್ದಾರೆ ನಂಬಿಕೆಯ ಮೂಲಕ ಎಂಬುದಾಗಿ. ಇನ್ನು ಕೆಲವರು ಹೇಳ್ತಕ್ಕಂಥವರಾಗಿದ್ದಾರೆ ವಿಧೇಯತ್ವದ ಮೂಲಕವಾಗಿ. ಇನ್ನು ಕೆಲವರು ಹೇಳ್ತಕ್ಕಂಥವರಾಗಿದ್ದಾರೆ ಆಜ್ಞೆಯ ಮೂಲಕವಾಗಿ ಎಂಬುದಾಗಿ. ಹೀಗೆ ಒಂದೊಂದು ಜನರು ಒಂದೊಂದು ರೀತಿಯಾಗಿ ಬೋಧಿಸುವಂಥದ್ದನ್ನು ನಾವು ಕೇಳತಕ್ಕಂಥವರಾಗಿದ್ದೇವೆ. ಆದರೆ ಈ ಎಲ್ಲವೂ ಸಹ ಸತ್ಯವೇದದಲ್ಲಿ ಒಂದಕ್ಕೊಂದು ಕೊಂಡಿಯಾಗಿ ದೇವರು ಹೇಗೆ ಬೆಸೆದಿದ್ದಾನೆ. ಒಂದು ರಕ್ಷಣೆಯ ವಿಚಾರವನ್ನು ನಾವು ಮಾತನಾಡಬೇಕಾದರೆ ಸುವಾರ್ತೆಯಲ್ಲಿ ಈ ಎಲ್ಲವೂ ಸಹ ಪ್ರಮುಖವಾದಂತಹ ಭಾಗಗಳನ್ನು ವಹಿಸಿದೆ ಹೇಗೆ ಅನ್ನುವಂತಹ ವಿಚಾರವನ್ನು ಈ ದಿನದಲ್ಲಿ ನಾವು ನೋಡುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ಪರಲೋಕದ ತಂದೆಯಾದ ದೇವರೇ, ಹೌದು ಸ್ವಾಮಿ, ಈ ಒಂದು ಸಮಯದಲ್ಲಿ ಸುವಾರ್ತೆಯ ಕುಂಡಿಗಳು ಅನ್ನುವಂತಹ ವಿಷಯದ ಮೂಲಕವಾಗಿ ನಾವು ಧ್ಯಾನಿಸಲು ಹೋಗುವಂಥವರಾಗಿದ್ದೇವೆ. ಅನೇಕರು ಒಂದನ್ನು ಬಿಟ್ಟು ಒಂದನ್ನು ಹಿಡಿದುಕೊಂಡಿದ್ದಾರೆ, ಇನ್ನೊಬ್ಬರು ಇನ್ನೊಂದನ್ನು ಹಿಡಿದುಕೊಂಡು ಬೋಧಿಸುವಂಥವರಾಗಿದ್ದಾರೆ. ಹೀಗಾಗಿ ಒಬ್ಬೊಬ್ಬರು ಒಂದೊಂದನ್ನು ಹಿಡಿದುಕೊಂಡು ಹೋಗಿರುವುದರಿಂದ ಇಡೀ ಸತ್ಯವೇದ ಯಾವ ರೀತಿಯಲ್ಲಿ ಒಂದಕ್ಕೊಂದು ಕೊಂಡಿಯಾಗಿದೆ ಅನ್ನುವಂತಹ ಸತ್ಯವನ್ನು ಈ ದಿನದಲ್ಲಿ ನಾವು ಧ್ಯಾನಿಸುವಾಗ ಕೇಳುವಂತಹ ನಿನ್ನ ಮಕ್ಕಳ ಹೃದಯದಲ್ಲಿ ಮಾತನಾಡು ಸ್ವಾಮಿ. ಆ ನಿಟ್ಟಿನಲ್ಲಿ ದೇವರ ಆಜ್ಞೆ, ಪಾಪ, ಮರಣ ಮತ್ತು ಕೃಪೆ, ನಂಬಿಕೆ, ವಿಧೇಯತ್ವ, ಈ ಎಲ್ಲ ಆರು ವಿಚಾರಗಳು ಯಾವ ರೀತಿಯಲ್ಲಿ ಒಂದಕ್ಕೊಂದು ಸುವಾರ್ತೆಯ ಕುಂಡಿಯಾಗಿ ಬೆಸೆಯಲ್ಪಟ್ಟಿದೆ ಎಂಬುದನ್ನು ಅರಿತುಕೊಂಡು ನಿನ್ನ ಬರೋಣಕ್ಕೆ ಸಿದ್ಧರಾಗಲು ಸಹಾಯ ಮಾಡು ಸ್ವಾಮಿ. ಆ ನಿಟ್ಟಿನಲ್ಲಿ ಸತ್ಯವನ್ನು ಅರಿತುಕೊಂಡು ಆ ಸತ್ಯವನ್ನು ಮತ್ತೊಬ್ಬರಿಗೆ ತಿಳಿಸಲು ಕೇಳುವಂತಹ ನಿನ್ನ ಮಕ್ಕಳ ಹೃದಯದಲ್ಲಿ ಮಾತನಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುವವರಾಗಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಅನೇಕರು ಈ ದಿನದಲ್ಲಿ ಆಜ್ಞೆ, ಪಾಪ, ಮರಣ, ಕೃಪೆ, ನಂಬಿಕೆ, ವಿಧೇಯತ್ವ, ಈ ಆರು ವಿಚಾರಗಳು ಸುವಾರ್ತೆಯ ಕೊಂಡಿಗಳಾಗಿದೆ. ಆದರೆ ಇವತ್ತಿನ ದಿನದಲ್ಲಿ ಒಬ್ಬೊಬ್ಬರು ಒಂದೊಂದನ್ನು ಇಟ್ಕೊಂಡು ಇದು ಇದ್ದರೆ ಮಾತ್ರ ನಮಗೆ ಸಾಕು, ಇದು ಇದ್ದರೆ ನಮಗೆ ಸಾಕು ಎಂಬುದಾಗಿ ಒಂದೇ ವಿಚಾರದ ಬಗ್ಗೆ ದೃಷ್ಟೀಕರಿಸಿ ಹೇಳುವಂಥವರಾಗಿದ್ದಾರೆ. ಆದರೆ ದೇವರ ವಾಕ್ಯದಲ್ಲಿ ಎಲ್ಲವೂ ಸಹ ಹೇಗೆ ಸುವಾರ್ತೆಯ ಕೊಂಡಿಗಳಾಗಿದೆ ಎಂಬುದಾಗಿ ನಾವು ನೋಡಬೇಕಾದರೆ ಮೊದಲನೇದಾಗಿ ಈ ಆರು ವಿಚಾರಗಳಲ್ಲಿ ಬರ್ತಕ್ಕಂತಹ ವಿಚಾರವೇನೆಂದರೆ ದೇವರ ಆಜ್ಞೆಗಳು, ದೇವರ ಕಟ್ಟಳೆಗಳು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಈ ಕಟ್ಟಳೆಗಳು ಆದಿಯಿಂದಲೂ ಇರತಕ್ಕಂಥದ್ದಾಗಿದೆ, ಇದು ಎಂದೆಂದಿಗೂ ಸಹ ಇರತಕ್ಕಂಥದ್ದಾಗಿದೆ. ಅದಕ್ಕೋಸ್ಕರವೇ ರೋಮಾಪುರದವರಿಗೆ ಬರೆದ ಪತ್ರಿಕೆ 7:12 ತಿಳಿಸ್ತಕ್ಕಂಥದ್ದಾಗಿದೆ, ಹೀಗಿರಲಾಗಿ ಧರ್ಮಶಾಸ್ತ್ರವು ಪರಿಶುದ್ಧವಾದದ್ದು ಮತ್ತು ಆಜ್ಞೆಯು ಪರಿಶುದ್ಧವಾದವು, ನ್ಯಾಯವು ಹಿತವು ಆಗಿರುವಂಥದ್ದು ಸರಿ ಎಂಬುದಾಗಿ ಹೇಳುವಂಥವನಾಗಿದ್ದಾನೆ. ಅಂದರೆ ದೇವರ ವಾಕ್ಯ ಪರಿಶುದ್ಧವಾಗಿದೆ, ದೇವರ ಒಂದು ಆಜ್ಞೆ ಪರಿಶುದ್ಧವಾಗಿದೆ, ಅದು ನ್ಯಾಯವಾಗಿದೆ, ಅದು ಹಿತವಾಗಿದೆ. ಅಂದರೆ ದೇವರ ಆಜ್ಞೆಗಳು ದೇವರ ಗುಣವನ್ನು ಪ್ರತಿಬಿಂಬಿಸುವಂಥದ್ದಾಗಿದೆ. ದೇವರ 10 ಕಟ್ಟಳೆಗಳು ದೇವರ ಗುಣಗಳಾಗಿರುವುದರಿಂದ ಯಾರೆಲ್ಲ ಈ ದೇವರ ಆಜ್ಞೆಯಲ್ಲಿ ತಪ್ಪನ್ನು ಕಂಡಿಡಿತಕ್ಕಂಥವರಾಗಿದ್ದಾರೋ ಅವರು ದೇವರ ಗುಣದಲ್ಲಿ ತಪ್ಪನ್ನು ಹುಡುಕುವಂಥವರಾಗಿದ್ದಾರೆ. ಹಾಗಾಗಿ ದೇವರು ಪರಿಶುದ್ಧನಾಗಿದ್ದಾನೆ ಅಂದರೆ ಆತನ ಆಜ್ಞೆಗಳು ಪರಿಶುದ್ಧವಾಗಿದೆ. ಹಾಗಾದರೆ ಈ ದೇವರ ಆಜ್ಞೆಯನ್ನು ಮೀರಿ ನಡೆದರೆ ಏನಾಗ್ತಕ್ಕಂಥದ್ದಾಗಿದೆ? ದೇವರ ಆಜ್ಞೆಯನ್ನು ಮೀರಿ ನಡೆದರೆ ಪಾಪ ಎಂಬುದಾಗಿ ಒಂದು ಯೋವಾನ 3:7 ತಿಳಿಸ್ತಕ್ಕಂಥದ್ದಾಗಿದೆ. ಪಾಪ ಮಾಡುವ ಪ್ರತಿಯೊಬ್ಬನು ಅಧರ್ಮವನ್ನ ಮಾಡುವವನಾಗಿದ್ದಾನೆ, ಪಾಪವು ಅಧರ್ಮವೇ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಆಂಗ್ಲ ಭಾಷೆಯಲ್ಲಿ ಇದನ್ನ ನಾವು ನೋಡುವುದಾದರೆ ದೇವರ ವಾಕ್ಯ ಈ ರೀತಿಯಾಗಿ ತಿಳಿಸ್ತಕ್ಕಂಥದ್ದಾಗಿದೆ, ಸಿನ್ ಈಸ್ ಎ ಟ್ರಾನ್ಸ್ಗ್ರೇಷನ್ ಆಫ್ ಲಾ ಎಂಬುದಾಗಿ ಹೇಳ್ತಕ್ಕಂಥದ್ದಾಗಿದೆ. ಹಾಗಾಗಿ ದೇವರ ಆಜ್ಞೆಯನ್ನ ಯಾರೆಲ್ಲ ಮೀರ್ತಕ್ಕಂಥವರಾಗಿದ್ದಾರೋ ಅವರು ಪಾಪ ಮಾಡುವವರಾಗಿದ್ದಾರೆ. ಹಾಗಾದರೆ ಈ ಆಜ್ಞೆಯ ಕೆಲಸ ಏನು ಎಂಬುದಾಗಿ ನಾವು ನೋಡಬೇಕಾದರೆ, ಆಜ್ಞೆಯ ಕೆಲಸ ರೋಮಾಪುರದವರಿಗೆ ಬರೆದ ಪತ್ರಿಕೆ 7:7 ನಾವು ನೋಡುವುದಾದರೆ, ಹಾಗಾದರೆ ಏನು ಹೇಳೋಣ, ಧರ್ಮಶಾಸ್ತ್ರವು ಪಾಪ ಸ್ವರೂಪವೋ? ಎಂದಿಗೂ ಅಲ್ಲ. ಧರ್ಮಶಾಸ್ತ್ರದಿಂದಲೇ ಹೊರತು ಪಾಪವೆಂಬುದು ಏನು ನನಗೆ ಗೊತ್ತಾಗುತ್ತಿರಲಿಲ್ಲ. ದೃಷ್ಟಾಂತವಾಗಿ ಆಶಿಸಬಾರದೆಂಬುದಾಗಿ ಧರ್ಮಶಾಸ್ತ್ರವು ಹೇಳದಿದ್ದರೆ ದುರಾಸೆ ಎಂದರೆ ಏನು ಎಂಬುದಾಗಿ ನನಗೆ ತಿಳಿಯುತ್ತಿರಲಿಲ್ಲ ಎಂಬುದಾಗಿ ಹೇಳುವಂತವನಾಗಿದ್ದಾನೆ. ಪ್ರಿಯ ಕೇಳುಗರೆ, ಹಾಗಾದರೆ ದೇವರ ಒಂದು ಆಜ್ಞೆ ನಮಗೆ ಏನು ಮಾಡತಕ್ಕಂಥದ್ದಾಗಿದೆ ಅಂದರೆ ಪಾಪದ ಹರಿವನ್ನು ಹುಟ್ಟಿಸ್ತಕ್ಕಂಥದ್ದಾಗಿದೆ. ಹಾಗಾಗಿಯೇ ಪಾಪ ಅಂದರೆ ದೇವರ ಆಜ್ಞೆಗಳನ್ನು ಮೀರಿ ನಡೆಯುವಂಥದ್ದು ಎಂಬುದಾಗಿ, ಇನ್ನೂ ಸಹ ಪಾಪ ಅಂದರೆ ದೇವರ ಆಜ್ಞೆಯನ್ನು ಮೀರುವುದೆಂಬುದಾಗಿ, ಅಂದರೆ ದೇವರ ಆಜ್ಞೆ ಇನ್ನೇನು ಮಾಡ್ತಕ್ಕಂಥದ್ದಾಗಿದೆ ಅಂದರೆ ದೇವರ ಆಜ್ಞೆ ಅದು ಕನ್ನಡಿ ಇದ್ದಂತೆ. ನಾವು ಯಾವುದಾದರೂ ಸಭೆ ಸಮಾರಂಭಗಳಿಗೆ ಅಥವಾ ಶಾಲೆಗಳಿಗೆ ಹೋಗುವುದಕ್ಕಿಂತ ಮೊದಲು ಶಿಸ್ತುಬದ್ಧವಾಗಿ ಎಲ್ಲ ರೀತಿಯ ಉಡುಪುಗಳನ್ನು ಧರಿಸಿ ಕನ್ನಡಿ ಮುಂದೆ ನಾವು ನಿಲ್ತಕ್ಕಂಥವರಾಗಿದ್ದೇವೆ. ಆ ಕನ್ನಡಿ ನಾವು ಯಾವ ಭಾಗದಲ್ಲಿ ಯಾವ ರೀತಿಯಲ್ಲಿ ತಪ್ಪನ್ನು ಮಾಡಿದ್ದೇವೆ, ಇನ್ನೇನು ನಮ್ಮ ಒಂದು ಹುಡುಪಿನಲ್ಲಿ ಮಾಡಬೇಕಾಗಿತ್ತು ಎನ್ನುವಂತಹ ತಪ್ಪನ್ನು ಅದು ತೋರಿಸ್ತಕ್ಕಂಥದ್ದಾಗಿದೆ. ಹಾಗೆ ದೇವರ ಆಜ್ಞೆ ಕನ್ನಡಿ ಇದ್ದಂತೆ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಈ ಒಂದು ಆಜ್ಞೆಯ ಮೂಲಕವಾಗಿಯೇ ದೇವರು ನಮಗೆ ನ್ಯಾಯ ವಿಚಾರಣೆಯನ್ನು ಪರಲೋಕದಲ್ಲಿ ಮಾಡುವಂತವನಾಗಿದ್ದಾನೆ. ಈ ಲೋಕದಲ್ಲಿ ಒಂದು ವಸ್ತುವನ್ನು ತೂಗು ಹಾಕಲಿಕ್ಕೆ ಹೇಗೆ ತಕ್ಕಡಿದೆಯೋ ಹಾಗೆ ಪರಲೋಕದಲ್ಲಿ ನಮ್ಮ ಗುಣವನ್ನು ಪರಿಶೋಧಿಸುವಂತಹ ಒಂದು ತಕ್ಕಡಿ ಯಾವುದೆಂದರೆ ಅದು ದೇವರ ವಾಕ್ಯ, ಅಂದರೆ ದೇವರ ಆಜ್ಞೆ ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಹಾಗಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 3:20 ನಾವು ನೋಡಬೇಕಾದರೆ ಅದರಲ್ಲಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಯಾಕೆಂದರೆ ಯಾವನಾದರೂ ನಿಯಮ ನಿಷ್ಠೆಗಳನ್ನು ಅನುಸರಿಸಿ ದೇವರ ಸನ್ನಿಧಿಯಲ್ಲಿ ನೀತಿವಂತನೆಂದು ನಿರ್ಣಯಿಸಲ್ಪಡುವುದಿಲ್ಲ, ಧರ್ಮಶಾಸ್ತ್ರದಿಂದ ಪಾಪದ ಹರಿವು ಉಂಟಾಗುತ್ತದೆ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಹಾಗಾಗಿ ಈ ಸುವಾರ್ತೆಯ ಕೊಂಡಿಯಲ್ಲಿ ಮೊಟ್ಟ ಮೊದಲು ಬರ್ತಕ್ಕಂಥದ್ದು ಅದು ದೇವರ ಆಜ್ಞೆ. ಯಾರೆಲ್ಲ ದೇವರ ಆಜ್ಞೆಯನ್ನು ಮೀರಿ ನಡೀತಕ್ಕಂಥವರಾಗಿದ್ದಾರೋ ಅವರು ಪಾಪಕ್ಕೆ ಗುರಿಯಾಗ್ತಕ್ಕಂಥವರಾಗಿದ್ದಾರೆ. ಈ ಪಾಪ ಏನು ಮಾಡ್ತಕ್ಕಂಥದ್ದಾಗಿದೆ, ಈ ಪಾಪ ಏನು ಮಾಡ್ತಕ್ಕಂಥದ್ದಾಗಿದೆ ಅಂದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 6:23 ಓದಬೇಕಾದರೆ, ಯಾಕೆಂದರೆ ಪಾಪವು ಕೊಡುವ ಸಂಬಳ ಮರಣ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಯಾರೆಲ್ಲ ದೇವರ ಆಜ್ಞೆಯನ್ನು ಮೀರಿ ನಡೀತಕ್ಕಂಥವರಾಗಿದ್ದಾರೋ ಅವರು ಪಾಪಕ್ಕೆ ಒಳಗಾಗ್ತಕ್ಕಂಥವರಾಗಿದ್ದಾರೆ. ಆ ಪಾಪ ನಮಗೆ ಎಲ್ಲಿಗೆ ನಡೆಸ್ತಕ್ಕಂಥದ್ದಾಗಿದೆ ಅಂದರೆ ಆ ಪಾಪ ಪ್ರತಿಯೊಬ್ಬ ಮನುಷ್ಯನನ್ನು ಸಹ ಮರಣಕ್ಕೆ ನಡೆಸ್ತಕ್ಕಂಥವನಾಗಿದ್ದಾನೆ. ಹಾಗಾಗಿ ಆಜ್ಞೆ, ಪಾಪ, ಮರಣ ಎಲ್ಲವೂ ಸಹ ಸುವಾರ್ತೆ ಕೊಂಡಿಯ ತಳಪಾಯವಾಗಿದೆ ಪ್ರಿಯ ಕೇಳುಗರೆ. ಆದರೆ ಅನೇಕರು ಹಿಂದೂ ಆಜ್ಞೆಯನ್ನು ಮರಿತಕ್ಕಂಥವರಾಗಿದ್ದಾರೆ, ಪಾಪದಿಂದ ಶುರು ಮಾಡ್ತಕ್ಕಂಥವರಾಗಿದ್ದಾರೆ. ಆದರೆ ಪಾಪ ಅಂದರೆ ಏನು ಎಂಬುದನ್ನು ಅರಿತುಕೊಳ್ಳದೆ ಇವತ್ತಿನ ದಿನದಲ್ಲಿ ಬೇರೆ ರೀತಿಯಲ್ಲಿ ಹೋಗುವುದನ್ನು ನಾವು ನೋಡುವಂತವರಾಗಿದ್ದೇವೆ. ಆದರೆ ದೇವರ ವಾಕ್ಯ ಇದೆಲ್ಲವನ್ನು ಸಹ ಸುವಾರ್ತೆ ಕೊಂಡಿ ಎಂಬುದಾಗಿ ಹೇಳ್ತಕ್ಕಂಥದ್ದಾಗಿದೆ. 1 Corinthians 15:56 ಓದಬೇಕಾದರೆ, ಮರಣದ ಕೊಂಡಿ ಪಾಪವೇ, ಮತ್ತು ಪಾಪದ ಬಲಕ್ಕೆ ಆಧಾರವು ದೇವರ ಆಜ್ಞೆಯೇ, ಅಂದರೆ ಧರ್ಮಶಾಸ್ತ್ರ ಎಂಬುದಾಗಿ ಹೇಳ್ತಕ್ಕಂಥದ್ದಾಗಿದೆ. ಈ ಮೂರನ್ನು ಸಹ ಸೇರಿಸಿ ನಾವು ಅರ್ಥ ಮಾಡಿಕೊಳ್ಳಬಹುದು, ದೇವರ ಆಜ್ಞೆ ನಮಗೆ ಪಾಪದ ಹರಿವನ್ನು ಕೊಡ್ತಕ್ಕಂಥದ್ದಾಗಿದೆ. ಆ ದೇವರ ಆಜ್ಞೆಯನ್ನು ಮೀರಿ ನಡೆದರೆ ಪಾಪ, ಆ ಪಾಪ ನಮ್ಮನ್ನು ಎಲ್ಲಿಗೆ ನಡೆಸ್ತಕ್ಕಂಥದ್ದಾಗಿದೆ ಅಂದರೆ ಮರಣಕ್ಕೆ ನಡೆಸ್ತಕ್ಕಂಥದ್ದಾಗಿದೆ ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಹಾಗಾಗಿ ದೇವರ ಆಜ್ಞೆ, ಪಾಪ, ಮರಣ, ಈ ಮರಣದ ನಿಮಿತ್ತವಾಗಿಯೇ ನಮಗೆ ದೇವರು ಕೃಪೆಯನ್ನು ತೋರಿಸಬೇಕಾಗಿತ್ತು. ಆದಾಮ ಅವಳು ಅವಿದೇರಾದರು, ಅವಿದೇರಾಗಿ ಪಾಪಕ್ಕೆ ಒಳಗಾದರು, ಪಾಪಕ್ಕೆ ಒಳಗಾಗಿ ಅವರಿಗೆ ಮರಣದಂಡನೆ ಬರಬೇಕಾಗಿತ್ತು. ಆ ಮರಣದಂಡನೆಯನ್ನು ಯಾರು ತೆಗೆದುಕೊಳ್ತಕ್ಕಂಥವರಾಗಿದ್ದಾರೆ ಅಂದರೆ ಅಲ್ಲಿ ಮುಗ್ಧ ಕುರಿಮರಿ ತೆಗೆದುಕೊಳ್ತು. ಆ ಕುರಿಮರಿ ಯಾರನ್ನು ಸೂಚಿಸ್ತಕ್ಕಂಥದ್ದಾಗಿದೆ ಅಂದರೆ ಬರ್ತಕ್ಕಂತಹ ಕ್ರಿಸ್ತನನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಇವರು ಸಾಯಬೇಕಾದ ಜಾಗದಲ್ಲಿ ಕ್ರಿಸ್ತನು ಮರಣವನ್ನು ಹೊಂದತಕ್ಕಂಥನಾಗಿದ್ದಾನೆ. ನಾವು ಸಾಯಬೇಕಾದಂಥ ಜಾಗದಲ್ಲಿ ಕ್ರಿಸ್ತನು ಮರಣವನ್ನು ಹೊಂದತಕ್ಕಂಥನಾಗಿದ್ದಾನೆ. ಅದೇ ಕೃಪೆ ಪ್ರಿಯ ಕೆಳಕರೆ. ಪಾಪದ ನಿಮಿತ್ತವಾಗಿ ಮರಣ ಬಂತು, ಆ ಮರಣದಿಂದ ರಕ್ಷಿಸಲು ಕ್ರಿಸ್ತನು ಈ ಲೋಕಕ್ಕೆ ಬಂದು ನಮಗೆ ಕೃಪೆಯನ್ನು ತೋರಿಸ್ತಕ್ಕಂಥನಾಗಿದ್ದಾನೆ. ಅದಕ್ಕೋಸ್ಕರವೇ ಒಂದು ಯುವನ 1:7 ಈ ರೀತಿಯಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಆತನ ಮಗನಾದಂತಹ ಯೇಸುವಿನ ರಕ್ತವು ಸಕಲ ಪಾಪಗಳನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡ್ತಕ್ಕಂಥದ್ದಾಗಿದೆ ಎಂಬುದಾಗಿ. ಇನ್ನೂ ಸಹ 1:9 ಓದುವುದಾದರೆ, ಆತನು ನಂಬಿಗಸ್ತನು ನೀತಿವಂತನಾಗಿರುವುದರಿಂದ ನಾವು ಆತನ ಮುಂದೆ ಬಂದು ನಮ್ಮ ಪಾಪಗಳನ್ನು ಹರಕೆ ಇಟ್ಟರೆ ಆತನು ನಮ್ಮ ಎಲ್ಲ ಪಾಪಗಳನ್ನು ತನ್ನ ರಕ್ತದ ಮುಖಾಂತರವಾಗಿ ತೊಳೆದು ಶುದ್ಧೀಕರಿಸುವಂತವನಾಗಿದ್ದಾನೆ ಎಂಬುದಾಗಿ. ಹಾಗಾಗಿ ಇಬ್ರಿಯದವರಿಗೆ ಬರೆದ ಪತ್ರಿಕೆ 2:9 ಓದಬೇಕಾದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಆತನು ದೇವರ ಕೃಪೆಯಿಂದ ಎಲ್ಲರಿಗೋಸ್ಕರ ಮರಣವನ್ನು ಅನುಭವಿಸಲೇಬೇಕಾಯಿತು ಎಂಬುದಾಗಿ ಹೇಳುವಂತವನಾಗಿದ್ದಾನೆ. ಆತನು ನಮಗೆ ಕೃಪೆಯನ್ನು ತೋರಿಸುವುದರ ಮೂಲಕವಾಗಿ ಆತನು ನಮ್ಮ ಎಲ್ಲರ ಪಾಪಗಳಿಗೋಸ್ಕರ ಆತನು ಮರಣ ಹೊಂದಬೇಕಾಯಿತು, ಕ್ರಿಸ್ತನು ಮರಣ ಹೊಂದಬೇಕಾಗಿತ್ತು. ಹಾಗಾಗಿ ಸುವಾರ್ತೆಯ ಕೊಂಡಿಯಲ್ಲಿ ಆಜ್ಞೆ ಅಂತಕ್ಕಂಥದ್ದು, ಅದು ತಳಪಾಯವಿದೆ ಪ್ರಿಯ ಕೇಳುಗರೆ. ಆ ತಳಪಾಯದ ಮೇಲೆ ನಾವು ಕಟ್ಟುವಾಗ ಆಜ್ಞೆಯನ್ನ ಮೀರಿ ನೀಡಿದರೆ ಪಾಪ ಅಂತಕ್ಕಂಥದ್ದು ಬರತಕ್ಕಂಥದ್ದಾಗಿದೆ. ಆ ಪಾಪಕ್ಕೆ ನಾವು ಕೆಲಸ ಮಾಡುವಾಗ ಅದು ಮರಣ ಎನ್ನುವಂಥ ಸಂಬಳವನ್ನು ಕೊಡ್ತಕ್ಕಂಥದ್ದಾಗಿದೆ. ನಾವೆಲ್ಲರೂ ಸಹ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳೆದುಕೊಂಡು ಎಲ್ಲಿದ್ದೇವೆ ಅಂದರೆ ಮರಣದಲ್ಲಿದ್ದೆವು. ಆದರೆ ಕ್ರಿಸ್ತನು ನಮ್ಮ ಮರಣವನ್ನು ತೆಗೆದುಕೊಂಡು ಆತನು ನಮಗೆ ಕೃಪೆಯನ್ನು ತೋರಿಸುವಂತವನಾಗಿದ್ದಾನೆ. ಆ ಕೃಪೆಯನ್ನು ಆತನು ನಮಗೆ ತೋರಿಸುವುದರಿಂದಲೇ ನಾವು ಈ ಲೋಕದಲ್ಲಿ ಇನ್ನೂ ಸಹ ಜೀವಂತವಾಗಿದ್ದೇವೆ. ಅದಕ್ಕೋಸ್ಕರವೇ ದೇವರು ಹೇಳ್ತಕ್ಕಂಥನಾಗಿದ್ದಾನೆ, ನೀವು ಕೃಪಾಸಿಂಹಾಸನದ ಬಳಿಗೆ ಧೈರ್ಯವಾಗಿ ಬನ್ನಿರಿ ಎಂಬುದಾಗಿ ನಮ್ಮನ್ನು ಕರೀತಕ್ಕಂಥನಾಗಿದ್ದಾನೆ. ಕ್ರಿಸ್ತನು ನಮಗೆ ಆ ಒಂದು ಕೃಪೆಯನ್ನು ತೋರಿಸುವಂತನಾಗಿದ್ದಾನೆ ಪ್ರಿಯ ಕೇಳುಗರೆ. ಅದಕ್ಕೋಸ್ಕರವೇ ದೇವರ ವಾಕ್ಯದಲ್ಲಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 2:23 ಓದಬೇಕಾದರೆ, ಯಾಕೆಂದರೆ ಪಾಪವು ಕೊಡುವ ಸಂಬಳ ಮರಣ ಎಂಬುದಾಗಿ ಪೌಲನು ಅಲ್ಲಿಗೆ ಆ ವಾಕ್ಯವನ್ನು ನಿಲ್ಲಿಸುವುದಿಲ್ಲ. ಆತನು ಹೇಳ್ತಕ್ಕಂಥವನಾಗಿದ್ದಾನೆ, ನಾವೆಲ್ಲರೂ ಮರಣಕ್ಕೆ ಪಾತ್ರರಾಗಿದ್ದೆವು, ಆದರೆ ದೇವರ ಉಚಿತಾರ್ಥವು ನಮ್ಮ ಕರ್ತನಾದಂತಹ ಕ್ರಿಸ್ತ ಯೇಸುವಿನಲ್ಲಿರುವ ನಿತ್ಯ ಜೀವವು ಎಂಬುದಾಗಿ ಹೇಳ್ತಕ್ಕಂಥವನಾಗಿದ್ದಾನೆ. ಕ್ರಿಸ್ತನು ನಮಗೆ ನಿತ್ಯ ಜೀವವನ್ನು ಕೊಡುವಂತವನಾಗಿದ್ದಾನೆ ಪ್ರಿಯ ಕೇಳುಗರೆ. ಹಾಗಾಗಿ ಅನೇಕರು ಹೇಳುವಂತಹ ಒಂದು ಪ್ರಶ್ನೆ ಇವತ್ತಿನ ದಿನದಲ್ಲಿ ಏನೆಂದರೆ, ಈ ಕೃಪೆಯ ವಿಚಾರವಾಗಿ ಗೊಂದಲಕ್ಕೆ ಒಳಗಾಗಿರ್ತಕ್ಕಂಥವರಾಗಿದ್ದಾರೆ. ಅನೇಕರು ಹೇಳ್ತಕ್ಕಂಥವರಾಗಿದ್ದಾರೆ, ನಮಗೆ ಕೃಪೆ ಹೊಸ ಒಡಂಬಡಿಕೆಯಲ್ಲಿದೆ, ಹಳೆ ಒಡಂಬಡಿಕೆಯಲ್ಲಿ ಕೃಪೆ ಇಲ್ಲ, ಅಲ್ಲಿ ಕೇವಲ ಆಜ್ಞೆಗಳು ಮಾತ್ರ ಇದೆ ಎಂಬುದಾಗಿ ಅನೇಕ ರೀತಿಯಲ್ಲಿ ತಪ್ಪಾಗಿ ಬೋಧಿಸುವಂಥದ್ದನ್ನು ನಾವು ನೋಡ್ತಕ್ಕಂಥರಾಗಿದ್ದೇವೆ. ಆದರೆ ಇಡೀ ಸತ್ಯವೇದದಲ್ಲಿ ಹಳೆಯ ಒಡಂಬಡಿಕೆಯಲ್ಲೂ ಸರಿ, ಹೊಸ ಒಡಂಬಡಿಕೆಯಲ್ಲೂ ಸರಿ, ದೇವರ ವಾಕ್ಯದಲ್ಲಿ ನಾವು ನೋಡುವಂತಹ ಒಂದು ವಿಚಾರವೇನೆಂದರೆ, ಕೃಪೆ ಅಂತಕ್ಕಂಥದ್ದು ಯಾವಾಗ ಮನುಷ್ಯನು ಪಾಪಕ್ಕೆ ಬಿದ್ದನು ಅವತ್ತಿನಿಂದಲೂ ಕೃಪೆ ಅಂತಕ್ಕಂಥದ್ದಿದೆ ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಆದಾಮ ಅವಳಿಗೆ ದೇವರು ಕೃಪೆಯನ್ನು ತೋರಿಸಿದನು. ಇನ್ನು ಆದಿಕಾಂಡ ಪುಸ್ತಕ 2:8 ಓದಬೇಕಾದರೆ, ಅಲ್ಲಿ ದೇವರು ನೋವನಿಗೆ ಕೃಪೆಯನ್ನು ನೀಡುವಂತವನಾಗಿದ್ದಾನೆ. ಇನ್ನು ವಿಮೋಚನಾ ಕಾಂಡ ಪುಸ್ತಕ 3:17 ಓದಬೇಕಾದರೆ, ಅಲ್ಲಿ ಮೋಶೆಗೆ ದೇವರು ಕೃಪೆಯನ್ನು ತೋರಿಸ್ತಕ್ಕಂಥವನಾಗಿದ್ದಾನೆ. ಇನ್ನು ಜಕರಾಯನ ಪುಸ್ತಕ 4:7 ಓದಬೇಕಾದರೆ, ಅಲ್ಲಿ ದೇವರು ಜೆರುಬಾಬೆಲನಿಗೆ ಕೃಪೆಯನ್ನು ತೋರಿಸುವಂತವನಾಗಿದ್ದಾನೆ. ಹೀಗೆ ದೇವರು ಎಲ್ಲ ಮನುಷ್ಯರ ಮೇಲೆಯೂ ಸಹ ಕೃಪೆಯನ್ನು ತೋರಿಸುವಂತವನಾಗಿದ್ದಾನೆ. ಒಳ್ಳೆಯವರ ಮೇಲೆಯೂ ಕೆಟ್ಟವರ ಮೇಲೆಯೂ ನಾನು ಸೂರ್ಯನನ್ನು ಉದಯಿಸುವಂತೆ ಮಾಡತಕ್ಕಂಥವನಾಗಿದ್ದೇನೆ, ಎಲ್ಲರ ಮೇಲೆ ಮಳೆಯನ್ನು ಸುರಿಸತಕ್ಕಂಥವನಾಗಿದ್ದೇನೆ ಅನ್ನುವಂತಹ ಈ ಒಂದು ವಾಕ್ಯ ಏನನ್ನು ತಿಳಿಸ್ತಕ್ಕಂಥದ್ದಾಗಿದೆ ಅಂದರೆ, ದೇವರು ಕೃಪೆಯನ್ನು ಪ್ರತಿಯೊಬ್ಬರಿಗೂ ಸಹ ತೋರಿಸ್ತಕ್ಕಂಥವನಾಗಿದ್ದಾನೆ ಎಂಬುದಾಗಿ. ಆದರೆ ನಾವು ಏನು ಮಾಡಬೇಕು ಅಂತಂದರೆ, ಆತನನ್ನು ನಂಬುವಂಥವರಾಗಬೇಕು. ಅದಕ್ಕೋಸ್ಕರವೇ ರಕ್ಷಣೆ ವಿಚಾರವಾಗಿ ಮಾತನಾಡಬೇಕಾದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಎಫೆಸದವರಿಗೆ ಬರೆದ ಪತ್ರಿಕೆ 2:8 ಓದಬೇಕಾದರೆ, ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದುಂಟಾದದ್ದಲ್ಲ, ಅದು ದೇವರ ವರವೇ ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ದೇವರು ಕೊಟ್ಟಿರ್ತಕ್ಕಂತಹ ಉಚಿತಾರ್ಥ ವರ ಅದು ಕೃಪೆ. ಆ ಕೃಪೆ ಅಂತಕ್ಕಂತಹ ನಂಬಿಕೆ ಮೂಲಕ ನಾವು ರಕ್ಷಣೆಯನ್ನು ಹೊಂದಕ್ಕಂಥವರಾಗಿದ್ದೇವೆ. ಹಬಕ್ಕೂಕನ ಪುಸ್ತಕ 2:4 ತಿಳಿಸ್ತಕ್ಕಂಥದ್ದಾಗಿದೆ, ನೀತಿವಂತನು ತನ್ನ ನಂಬಿಕೆಯಿಂದಲೇ ಬದುಕನು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಹೀಗೆ ಪ್ರಿಯ ಕೇಳುಗರೆ, ಆಜ್ಞೆ ಇದೆ, ಆಜ್ಞೆಯನ್ನ ಮುರಿದಾಕಿದರೆ ಪಾಪ ಬರತಕ್ಕಂಥದ್ದಾಗಿದೆ, ಆ ಪಾಪದ ನಿಮಿತ್ತವಾಗಿ ಮರಣ ಬರತಕ್ಕಂಥದ್ದಾಗಿದೆ. ಆ ಮರಣದಿಂದ ತಪ್ಪಿಸ್ಲಿಕ್ಕೋಸ್ಕರ ಕ್ರಿಸ್ತನು ಈ ಲೋಕಕ್ಕೆ ಬಂದು ಮರಣವನ್ನು ಹೊಂದಿ ಆತ ನಮಗೆ ಕೃಪೆಯನ್ನು ತೋರಿಸಿದನು. ಯಾರೆಲ್ಲ ಆತನನ್ನ ನಂಬತಕ್ಕಂಥವರಾಗಿದ್ದಾರೋ ಅವರು ಕೃಪೆಯ ಮೂಲಕವಾಗಿ ನಂಬಿಕೆಯಿಂದ ರಕ್ಷಣೆಯನ್ನ ಹೊಂದುವಂತವರಾಗಿದ್ದಾರೆ ಎಂಬುದಾಗಿ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ಆದ್ದರಿಂದ ಈ ಒಂದು ಸುವಾರ್ತೆಯ ಕೊಂಡಿಯಲ್ಲಿ ಎಲ್ಲವೂ ಸಹ ಒಂದಕ್ಕೊಂದು ಸಂಬಂಧ ಇದೆ ಎಂಬುದನ್ನು ನಾವು ಅರ್ಥಕೊಳ್ಳಬಹುದಾಗಿದೆ. ಹಾಗಾಗಿ ಪ್ರಿಯ ಕೇಳುಗರೆ, ಯಾವ ಒಬ್ಬ ವ್ಯಕ್ತಿ ದೇವರ ಆಜ್ಞೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದಿಲ್ಲವೋ ಅವನಿಗೆ ಪಾಪ ಅಂದರೆ ಏನು ಎಂಬುದಾಗಿ ಗೊತ್ತಾಗುವುದಿಲ್ಲ. ಆ ಪಾಪದ ನಿಮಿತ್ತವಾಗಿ ಮರಣ ಬಂದಿದೆ. ಕ್ರಿಸ್ತನು ಆ ಮರಣವನ್ನು ತಪ್ಪಿಸ್ಲಿಕ್ಕೋಸ್ಕರ ಈ ಲೋಕಕ್ಕೆ ಬಂದನು. ಆದ್ದರಿಂದ ಆತನನ್ನು ನಂಬಬೇಕು, ನಾವು ವಿಧೇಯರಾಗಬೇಕು ಅನ್ನುವಂತಹ ಆ ಒಂದು ಯೋಚನೆ ಜನಗಳಲ್ಲಿ ಬರುವುದಿಲ್ಲ. ಹಾಗಾಗಿ ಆಜ್ಞೆ ಅಂತಕ್ಕಂಥದ್ದು ಇನ್ನೂ ಸಹ ಇದೆ, ಅದು ಪರಿಶುದ್ಧವಾಗಿದೆ, ಅದು ನಮಗೆ ಪಾಪದ ಹರಿವನ್ನು ಹುಟ್ಟಿಸ್ತಕ್ಕಂಥದ್ದಾಗಿದೆ. ಅದು ಯಾರೆಲ್ಲ ಮೀರಿ ನಡೀತಕ್ಕಂಥವರಾಗಿದ್ದಾರೋ ಅವರನ್ನು ಮರಣಕ್ಕೆ ನಡೆಸ್ತಕ್ಕಂಥದ್ದಾಗಿದೆ. ಆ ಮರಣದಿಂದ ಬಿಡಿಸಲು ಕ್ರಿಸ್ತನು ಈ ಲೋಕಕ್ಕೆ ಬಂದನು. ಆತನನ್ನು ನಾವು ನಂಬಬೇಕು. ನಂಬಿಕೆಯನ್ನು ಯಾವ ರೀತಿಯಲ್ಲಿ ತೋರಿಸಬೇಕು ಅಂದರೆ ವಿಧೇಯರಾಗುವುದರ ಮೂಲಕವಾಗಿ, ಒಳ್ಳೆಯ ಕಾರ್ಯಗಳನ್ನು ಮಾಡುವುದರ ಮೂಲಕವಾಗಿ. ಅದಕ್ಕೋಸ್ಕರವೇ ಎಫೆಸದವರಿಗೆ ಬರೆದ ಪತ್ರಿಕೆ 2:8-10 ತನಕ ಅದು ತಿಳಿಸುವಂತಹ ವಾಕ್ಯ ಏನೆಂಬುದಾಗಿ ನಾವು ನೋಡಬೇಕಾದರೆ, ಪ್ರಿಯ ಕೇಳುಗರೆ, ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದಾದದ್ದಲ್ಲ, ಅದು ದೇವರ ವರವೇ. ಅದು ಪುಣ್ಯಕ್ರಿಯೆಗಳಿಂದ ಉಂಟಾದದ್ದಲ್ಲ. ಆದ್ದರಿಂದ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ನಾವು ಆತನ ನಿರ್ಮಾಣ ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ನಾವು ಸತ್ಕಾರ್ಯಗಳನ್ನು ನಡೆಸುವವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿದ್ದನೆ ಎಂಬುದಾಗಿ. ಹೌದು, ನಮಗೆ ರಕ್ಷಣೆ ಹೇಗೆ ಅಂದರೆ ಕೃಪೆಯ ಮೂಲಕ ನಂಬಿಕೆಯಿಂದಲೇ ಎಂಬುದಾಗಿ ನಾವು ನೋಡ್ತಕ್ಕಂಥದ್ದಾಗಿದ್ದೇವೆ. ಅದು ಒಳ್ಳೆಯ ಕಾರ್ಯಕ್ಕೆ ನಮ್ಮನ್ನು ನಡೆಸ್ತಕ್ಕಂಥದ್ದಾಗಿದೆ, ಯಾಕೆಂದರೆ ಕ್ರಿಸ್ತನು ಆ ರೀತಿಯ ಕಾರ್ಯಗಳನ್ನು ಮಾಡಿದ್ನೆ ಎಂಬುದಾಗಿ. ಆದ್ದರಿಂದ ನನಗೆ ನಂಬಿಕೆ ಇದೆ, ಆ ನಂಬಿಕೆಯನ್ನು ನಾವು ಕ್ರಿಯೆಯಲ್ಲಿ ತೋರಿಸಬೇಕು, ವಿಧೇಯತ್ವದ ಮೂಲಕವಾಗಿ ತೋರಿಸಬೇಕು. ಹೇಗೆಂದರೆ ಯಾಕೋಬನ ಪುಸ್ತಕ 2:20 ತಿಳಿಸ್ತಕ್ಕಂಥದ್ದಾಗಿದೆ, ಅಪ್ರಯೋಜಕನೇ, ಕ್ರಿಯೆಗಳಿಲ್ಲದ ನಂಬಿಕೆಯು ವ್ಯರ್ಥವಾಗಿದೆ. ಹೌದು, ಕ್ರಿಸ್ತನು ನನಗೋಸ್ಕರ ಮರಣವನ್ನ ಹೊಂದಿದ್ದಾನೆ, ಆತನು ಎಲ್ಲವನ್ನ ಮಾಡಿದ್ದಾನೆ ಎಂಬುದಾಗಿ ನಾವು ಸುಮ್ಮನೆ ಕೂತ್ಕೊಳ್ಳುವುದಿಲ್ಲ. ಆತನು ನಮಗೋಸ್ಕರ ಎಲ್ಲವನ್ನ ಮಾಡಿರಬೇಕಾದ್ರೆ ನಾವು ಏನ್ ಮಾಡಬೇಕು, ನಾವು ಯಾವ ರೀತಿಯಲ್ಲಿ ಆತನಿಗೆ ಮೆಚ್ಚುಗೆಯಾಗಿ ನಡೆಯಬೇಕು ಅಂತಕ್ಕಂಥದ್ದನ್ನ ಕಾರ್ಯ ರೂಪದಲ್ಲಿ ನಾವು ತೋರಿಸಬೇಕಾಗಿದೆ. ಪ್ರಿಯ ಕೇಳುಗರೆ, ಅದಕ್ಕೋಸ್ಕರವೇ ರೋಮಾಪುರದವರಿಗೆ ಬರೆದ ಪತ್ರಿಕೆ 3:31 ತಿಳಿಸ್ತಕ್ಕಂಥದ್ದಾಗಿದೆ, ಹಾಗಾದರೆ ನಂಬಿಕೆಯಿಂದ ಧರ್ಮ ಪ್ರಮಾಣವನ್ನು ನಿರರ್ಥಕ ಮಾಡುತ್ತೇವೆಯೋ? ಎಂದಿಗೂ ಇಲ್ಲ, ಧರ್ಮ ಪ್ರಮಾಣವನ್ನು ಸ್ಥಿರಪಡಿಸುತ್ತೇವೆ ಎಂಬುದಾಗಿ ಹೇಳುವಂಥವನಾಗಿದ್ದಾನೆ. ಹಾಗಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವಂಥದ್ದು ಆಜ್ಞೆ ಇದೆ. ಪ್ರಿಯ ಕೇಳುಗರೆ, ಆ ಆಜ್ಞೆಯನ್ನು ಮುರಿದಾಕಿದರೆ, ಅದನ್ನು ಮೀರಿ ನಡೆದರೆ ಪಾಪಕ್ಕೆ ಒಳಗಾಗ್ತಕ್ಕಂಥವರಾಗಿದ್ದೇವೆ. ಪಾಪದ ಸಂಬಳ ಮರಣವಾಗಿದೆ. ಆ ಮರಣದಿಂದ ಬಿಡಿಸಿ ನಮಗೆ ಕೃಪೆಯನ್ನು ತೋರಿಸಲು ಕ್ರಿಸ್ತನು ಈ ಲೋಕಕ್ಕೆ ಬಂದನು. ಆದರೆ ಯಾರೆಲ್ಲ ಆತನನ್ನು ನಂಬುವಂತವರಾಗಿದ್ದಾರೋ ಆ ನಂಬಿಕೆಯನ್ನು ನಾವು ಕ್ರಿಯೆ ಮೂಲಕ, ವಿಧೇಯತ್ವದ ಮೂಲಕ, ಆತನ ಒಂದು ಆಜ್ಞೆಗಳಿಗೆ ವಿಧೇಯರಾಗುವುದರ ಮೂಲಕ ನಾವು ತೋರಿಸಬೇಕಾಗಿದೆ. ಹೇಗೆಂದರೆ ಅಂದು ಆದಾಮ ಅವಳು ಪಾಪ ಮಾಡಿದ ನಿಮಿತ್ತವಾಗಿ ಅವರು ಆ ಜೀವವೃಕ್ಷದ ಹಣ್ಣನ್ನು ತಿನ್ನದೆ ಅವರನ್ನು ಆ ಒಂದು ಏದೇನ್ ತೋಟದಿಂದ ಹೊರಗೆ ಹಾಕಿದನು. ಇವತ್ತು ಯಾರೆಲ್ಲ ದೇವರ ಆಜ್ಞೆಗಳನ್ನು ಕೈಗೊಂಡು ನಡೀತಕ್ಕಂಥವರಾಗಿದ್ದಾರೋ ಅವರಿಗೆ ಮತ್ತೆ ದೇವರು ಆ ಜೀವವೃಕ್ಷದ ಹಣ್ಣನ್ನು ತಿನ್ನಲು ಆ ಹೆಬ್ಬಾಗಿಲಿನಲ್ಲಿ ಮತ್ತೆ ನಡೆಸುವಂತವನಾಗಿದ್ದಾನೆ. ಪ್ರಕಟಣೆ ಗ್ರಂಥ 22:15 ಓದುವುದಾದರೆ, ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವವರು ಧನ್ಯರು, ಅವರಿಗೆ ಜೀವವೃಕ್ಷದ ಹಕ್ಕು ಇರುವುದು, ಅವರು ಹೆಬ್ಬಾಗಿಲುಗಳಿಂದ ಆ ಪಟ್ಟಣದೊಳಕ್ಕೆ ಪ್ರವೇಶಿಸುವರು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಒಂದು ವೇಳೆ ದೇವರ ಆಜ್ಞೆ ಇಲ್ಲ ಅಂದರೆ, ಪ್ರಿಯರೇ, ಪಾಪ ಇರ್ತಕ್ಕಂಥದ್ದಾಗಿರಲಿಲ್ಲ. ಪಾಪ ಇಲ್ಲ ಅಂದರೆ ಮರಣವಿರ್ತಿರಲಿಲ್ಲ. ಮರಣವಿಲ್ಲ ಅಂದರೆ ಯೇಸು ಸ್ವಾಮಿ ಲೋಕಕ್ಕೆ ಬರೆದು ನಮಗೆ ಕೃಪೆ ತೋರಿಸುವಂತಹ ಅವಶ್ಯಕತೆ ಇರಲಿಲ್ಲ. ಕೃಪೆ ಇಲ್ಲ ಅಂದರೆ ನಾವು ನಂಬಿಕೆಯಿಂದ ಆತನನ್ನು ನಂಬುವಂತಹ ಅವಶ್ಯಕತೆ ಇರಲಿಲ್ಲ. ನಂಬಿಕೆ ಇಲ್ಲ ಅಂದಿದ್ರೆ ನಾವು ಯಾವುದೇ ರೀತಿಯಲ್ಲಿ ಯಾರಿಗೂ ವಿಧೇಯರಾಗುವಂತಹ ಅವಶ್ಯಕತೆ ಇರಲಿಲ್ಲ. ಪಾಪಕ್ಕೆ ಮರಣ ಇದೆ, ಅದೇ ರೀತಿಯಾಗಿ ಆಜ್ಞೆ ಇದೆ. ಆಜ್ಞೆ ಇರುವುದರಿಂದಲೇ ಅದು ನಮಗೆ ಪಾಪ ಅಂತಕ್ಕಂಥದ್ದು ತೋರಿಸ್ತಕ್ಕಂಥದ್ದಾಗಿದೆ, ನಮ್ಮನ್ನ ಮರಣಕ್ಕೆ ನಡೆಸ್ತಕ್ಕಂಥದ್ದಾಗಿದೆ. ಕ್ರಿಸ್ತನು ನಮ್ಮನ್ನ ಕೃಪೆಯನ್ನು ತೋರಿಸಿ ಬಿಡಿಸ್ತಕ್ಕಂಥನಾಗಿದ್ದಾನೆ. ನಾವು ವಿಧೇಯರಾಗಿ ಜೀವಿಸಬೇಕು ಅಂತಕ್ಕಂತಹ ಈ 6 ಸುವಾರ್ತೆ ಕೊಂಡಿಗಳನ್ನು ಪ್ರತಿಯೊಬ್ಬ ಕ್ರೈಸ್ತನು ತನ್ನ ಜೀವಿತದಲ್ಲಿ ಅನುಸರಿಸಿದರೆ ಎಲ್ಲಿಯೂ ಸಹ ಗೊಂದಲವಿಲ್ಲದೆ ಸುವಾರ್ತೆಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು. ಹಾಗಾಗಿ ಪ್ರಿಯ ಕೇಳುಗರೆ, ಆಜ್ಞೆ, ಪಾಪ, ಮರಣ, ಕೃಪೆ, ನಂಬಿಕೆ, ವಿಧೇಯತ್ವ ಅಂತಕ್ಕಂತಹ ಈ ಸುವಾರ್ತೆ ಕೊಂಡಿಗಳನ್ನು ನಮ್ಮ ಸುವಾರ್ತೆಯಲ್ಲಿ ಉಪಯೋಗಿಸಿ ಕ್ರಿಸ್ತನ ಸುವಾರ್ತೆಯನ್ನು ಈ ಲೋಕದಲ್ಲಿ ಸಾರೋಣ. ಆತನ ಬರೋಣಕ್ಕೆ ಸಿದ್ಧರಾಗೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ಪರಲೋಕದ ತಂದೆಯಾದ ದೇವರೇ, ಹೌದು ಸ್ವಾಮಿ, ಈ ಸತ್ಯವೇದದಲ್ಲಿ ನೀಡಿರ್ತಕ್ಕಂತಹ ಸುವಾರ್ತೆ ಕೊಂಡಿಗಳಿಗೋಸ್ಕರ ಸ್ತೋತ್ರ ಸ್ವಾಮಿ. ಈ ನಿನ್ನ ಮಕ್ಕಳು ರಾಜ, ಸತ್ಯವೇದದಲ್ಲಿ ತಿಳಿಸಲ್ಪಡ್ತಿರ್ತಕ್ಕಂತಹ ಆಜ್ಞೆ, ಪಾಪ, ಮರಣ, ಕೃಪೆ, ನಂಬಿಕೆ, ವಿಧೇಯತ್ವ ಅಂತಕ್ಕಂತಹ ಈ ಆರು ಸುವಾರ್ತೆ ಕೊಂಡಿಗಳನ್ನು ತಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಸುವಾರ್ತೆ ಸೇವೆಯನ್ನು ಮಾಡಿ ನಿನ್ನ ಪ್ರೀತಿಯನ್ನು ಹರಿದುಕೊಂಡು ನಿನ್ನ ಬರೋಣವನ್ನು ತ್ವರಿತ ಮಾಡಿ ನಿನ್ನ ಬರೋಣಕ್ಕೆ ಅವರು ಸಿದ್ಧರಾಗುವ ಹಾಗೆ ಸಹಾಯ ಮಾಡು. ಕೇಳುವಂತಹ ನಿನ್ನ ಮಕ್ಕಳನ್ನು ಆಶೀರ್ವದಿಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುವವರಾಗಿದ್ದೇವೆ ನಮ್ಮ ತಂದೆಯೇ. ಆಮೇನ್.
ಇಂದಿನ ಸಂದೇಶ ನಿಮಗೆ ಆಶೀರ್ವಾದದಾಯಕವಾಗಿತ್ತೆಂದು ನಾನು ನಂಬುತ್ತೇನೆ.
ಈ ಸಂದೇಶದೊಂದಿಗೆ ಈ ದಿನದ ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ನಾವು ಬಂದಿದ್ದೇವೆ.
ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಅಂಚೆ ಪೆಟ್ಟಿಗೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ adventistmediacenter@gmail.com. ನೀವು ನಮ್ಮ ಕಾರ್ಯಕ್ರಮಗಳನ್ನು adventistmediacenter.org ಪ್ರೋಗ್ರಾಮ್ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ಕೇಳುವಂತೆ ನಾವು ನಿಮ್ಮನ್ನು ಆಹ್ವಾನಿಸುವವರಾಗಿದ್ದೇವೆ.
ನಾನು ನಿಮ್ಮ ಸಹೋದರಿ ವಿಜಯವಾಣಿ
ಮತ್ತು ನಾನು ನಿಮ್ಮ ಬೋಧಕ ಪ್ರಸನ್ನ ಕುಮಾರ್
ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವವರಾಗಿದ್ದೇವೆ.
ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಮತ್ತೆ ನಮ್ಮೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿಯೂ ಸೇರಿಕೊಳ್ಳಿ.
ನಮ್ಮ ಮುಂದಿನ ರೇಡಿಯೋ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.
ದೇವರು
ನಿಮ್ಮನ್ನು ಆಶೀರ್ವದಿಸಲಿ.
ಕಣ್ಣಿಂದ ನಿನ ಭವ್ಯ ಮನದಿಂದ ಕೃಪೆ ತೋರು ನನಗಿಂದು ನೀನು ಈ ದಿವ್ಯ ಕಣ್ಣಿಂದ ನಿನ ಭವ್ಯ ಮನ